దేవానిరస్తత్ర విగ్రహం బృందావనగతం వందే బ్రహ్మరుద్రేంద్ర వందితం స్వాంతస్థానంతశయ్యాయ పూర్ణజ్ఞానదశర్ణసే ఉత్తుంగవత్తరంగాయ మధ్వదుగ్ధర్ధయే నమః. గురుమకిల గుణజ్ఞం సద్గుణైకాధివాసం శమతమపరినిష్టం సత్వనిష్టం వరిష్టం సకలసుజనశిష్టం నిత్యనిర్ధూతకష్టం హయముఖపదనిష్టం మాం భజంతు ప్రపన్నాః. పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామభైరవే. ఆపాదమౌళిపర్యంతం గురూణామాకృతిం స్మరేత్ తేన విఘ్నాః ప్రణశ్యంతి సిద్ధ్యంతి చ మనోరథాః. శ్రీగురుభ్యో నమః. హరిః ఓం. యుక్తాహార విహారస్య యుక్తచేష్టస్య కర్మసు యుక్తస్వప్నావబోధస్య యోగో భవతి దుఃఖః. ಎರಡು ರೀತಿಯಲ್ಲಿ ಅರ್ಥವನ್ನು ಹೇಳ್ತಾ ಇದ್ದಾರೆ. ಯಾರಿಗಾದರೆ ಆಹಾರ ಮತ್ತು ವಿಹಾರ ಯುಕ್ತವಾದಂಥ ಕರ್ಮ, ಯುಕ್ತವಾದಂಥ ಸ್ವಪ್ನ ಅವಬೋಧ ಅಂದರೆ ಎಚ್ಚರ, ಸ್ವಪ್ನ ಅಂದರೆ ಮಲಗೋದು ಯಾರಿಗಿರುತ್ತೋ, ಅಂದರೆ ಸರಿಯಾದ ಆಹಾರ, ಸರಿಯಾದ ನಿದ್ರ, ಸರಿಯಾದ ಚಟುವಟಿಕೆ ಯಾರಿಗೆಲ್ಲ ಇರುತ್ತೋ ಅವರಿಗೆ ಯೋಗ ಅಂಬುದು ದುಃಖಕರವಾಗಲ್ಲ, ದುಃಖವನ್ನು ಪರಿಹಾರ ಮಾಡುತ್ತೆ. ಅವಾಗ ಮತ್ತು ಪ್ರಶ್ನೆ ಬಂತು, ತುಂಬಾ ಜನ ಯೋಗಿಗಳು ಅಂತ ಹೊರಡುತ್ತಾರಲ್ಲ, ತುಂಬ ಜನ ಇರ್ತಾರೆ. ಹರಿದ್ವಾರಕ್ಕೆ ಹೋಗ್ತೀರಾ? ನೋಡಿದ್ದೀರಾ ಹರಿದ್ವಾರಕ್ಕೆ ಹೋಗಿ? ನೀವು ನೋಡಲಿಲ್ಲ. ಹರಿದ್ವಾರಕ್ಕೆ ಸರಿಯಾಗಿ ಮಧ್ಯಾಹ್ನದ ಊಟದ ಸಮಯಕ್ಕೆ ನೋಡಿ, ಯಾವ ಛತ್ರದ ಮುಂದೆ ನೋಡಿದರೂ ಕೂಡ ನೂರಾರು ಜನ ಬೈರಾಗಿಗಳು, ಎಲ್ಲರಿಗೂ ಅವರು ಕರೆಯೋದು ಯೋಗಿಗಳು ಅಂತ. ಹೌದು, ಎಲ್ಲರೂ ಕೂಡ ಸರಿಯಾಗಿ ಹೊತ್ತಿಗೆ ತಿಂತಾರೆ, ಹೊತ್ತಿಗೆ ಮಲಗ್ತಾರೆ, ಹೊತ್ತಿಗೆ ಹೇಳುತ್ತಾರೆ, ಅವರವರೆಲ್ಲ ಕರ್ಮಗಳು ಮಾಡ್ತಾ ಇರ್ತಾ ಇರ್ತಾರೆ. ಯುಕ್ತ ಆಹಾರ, ಯುಕ್ತ ವಿಹಾರ, ಯುಕ್ತ ಚೇಷ್ಟ, ಯಾರು ಕೂಡ ತಪ್ಪು ಹಾದಿಗೆ ಹೋಗಲ್ಲ. ಅಲ್ಲಿ ಚೆನ್ನಾಗಿ ಹೇಳ್ತಾರೆ, ತುಳಸಿ ಸರ ಹಾಕೊಂಡ್ರೆ, ಒಬ್ಬರು ಹೇಳುತ್ತಾರೆ ನಾರ್ತ ಕಡೆಯವರು, ತುಳಸಿ ಸರ ಹಾಕೊಂಡ್ರೆ ಕಳ್ಳತನ ಮಾಡಬಾರದು ಅಂತ ಅವ್ರು ಹೇಳುತ್ತಾರೆ. ತುಳಸಿ ಸರ ಹಾಕೊಂಡ್ರೆ ಬೇರೆ ದೃಷ್ಟಿ ಇರಬಾರದು, ತುಳಸಿ ಸರ ಹಾಕೊಂಡ್ರೆ ಬೇರೊಬ್ಬರ ಪದಾರ್ಥ ಕದಿಯಬಾರದು, ಇವೆಲ್ಲ ನಿಯಮ ಇದೆ, ಇಲ್ಲಾಂದ್ರೆ ನಾವು ತುಳಸಿ ಸರ ಹಾಕೊಳ್ಳಲ್ಲ ಅಂತ ಹೇಳುತ್ತಾರೆ. ನಮ್ಗೆ ಯಾರಾದ್ರೂ ಹೇಳಿಕೊಟ್ರೆ ಹಾಗೆ ಇಲ್ಲ, ತುಳಸಿ ಸರ ಅಂಗಡಿಯಲ್ಲಿ ಸಿಗುತ್ತೆ, ಹಚ್ಚೂರು ಪಂಚಗವ್ಯದಲ್ಲಿ ಹಾಕಿ ಸ್ವಾಮಿಗಳು ಕೊಟ್ಟು ದೇವರು ಹಾಕಿ ಹಾಕ್ಸಿದ್ರೆ ಆಯ್ತು, ಮಿನಿಮಮ್ ಇದಿರಬೇಕು, ಎಲ್ಲರೂ ಹಾಕಬೇಡ ಅಂತ ಇಲ್ಲ, ಅಲ್ಲಿ ಆ ಚೆನ್ನಾಗಿದೆ. ಆದರೆ ಇವರೆಲ್ಲರೂ ಕೂಡ ಯೋಗಿಗಳ ಅಂತ ಪ್ರಶ್ನೆ ಬರುತ್ತಲ್ಲಿ, ಎಲ್ಲರೂ ಕೂಡ ಒಳ್ಳೆ ಆಹಾರ ವಿಹಾರ ಚೆನ್ನಾಗಿ ಸ್ವಪ್ನ ಅವಬೋಧ ಹೇಳೋದು ಏನು, ಎಲ್ಲರೂ ಕೂತು ಜಪಗಳು ಮಾಡಿದ್ದೇ ಮಾಡಿದ್ದು ಎಲ್ಲ ಮಾಡುತ್ತಾ ಇರ್ತಾರೆ, ಚೆನ್ನಾಗಿರ್ತಾರೆ. ಅಲ್ಲಿ ಪ್ರಶ್ನೆ ಬರುತ್ತೆ ನಮ್ಮವ್ರು ಹೋದಾಗ, ಇವರೆಲ್ಲರೂ ಗುಂಪಿಗೆ ನಾವು ಯೋಗಿಗಳು ಅಂತ ಕರೀಬೇಕಾ? ಹೌದು, ಎಲ್ಲ ಕೃಷ್ಣನ ಮಾತು ಕೊಡ್ತಾ ಇದೆಯಲ್ಲ, ಮತ್ತಿವರನ್ನ ಯೋಗಿಗಳು ಅಂತ ಕರಿಬೇಕಾ ಇಲ್ವಾ? ಅವರೆಲ್ಲ ಕರೀತಾರಲ್ಲ, ಏನು ತಪ್ಪು ಅಂತ ನಮಗೆ ಪ್ರಶ್ನೆ ಬರುತ್ತೆ. ಅವಾಗ ಹೇಳ್ತಾರೆ, ಯುಕ್ತ ಶಬ್ದಕ್ಕರ್ಥ ಯೋಗದಿಂದ ಕೂಡಿದವ. ಯೋಗ ಅಂದ್ರೆ ಏನು ಅಂತ ಮತ್ತು ಪ್ರಶ್ನೆ. ಮನಸ್ಸು ದೇವರಲ್ಲೇ ಇಟ್ಟವ, ಮತ್ತು ಪ್ರಶ್ನೆ, ಮನಸ್ಸನ್ನ ದೇವರಲ್ಲೇ ಇಡೋದು ಅಂದ್ರೆ ಏನು ಅಂತ. ಭಗವಂತನೇ ಸ್ವತಂತ್ರ, ನಾನು ಅಸ್ವತಂತ್ರ, ಅವ ಮಾಡಿಸಿದಂತೆ ನಾನು ಮಾಡುತ್ತಾ ಇದ್ದೇನೆ ಎಂಬ ಎಚ್ಚರ ಯೋಗಿಯ ಲಕ್ಷಣ. ಅದಿಲ್ಲದೆ ಮಾಡುವವರೇ ಎಲ್ಲ, ಎಲ್ಲ ಇದೆ, ಜಪದ ಸರ ಇದೆ, ಕಾಷಾಯ ವಸ್ತ್ರ ಇದೆ, ಕಮಂಡಲು ಇದೆ, ದಂಡ ಇದೆ, ಎಲ್ಲ ನಡೆಯುತ್ತಾ ಇದೆ, ಹೇಳಿದ ಲಕ್ಷಣಗಳೆಲ್ಲ ಇದೆ. ಯುಕ್ತತ್ವ ಇಲ್ಲ, ದೇವರಿಂದ ಕೂಡಿಕೊಂಡಿರುವುದು ಇಲ್ಲ. ದೇವರಿಂದ ಕೂಡಿಕೊಂಡು ಮನಸ್ಸು ಇರೋದು ಅಂದರೆ, ಹರೇ ನೀನೇ ಉದ್ಧಾರ ಮಾಡಬೇಕು, ನೀನೇ ಉದ್ಧಾರ ಮಾಡಬೇಕು, ನೀನೇ ಗತಿ. ಈ ಮನಸ್ಸಿನ ಸಮಾಧಾನ ಅವರಲ್ಲಿಲ್ಲ, ಆದ್ದರಿಂದ ಅವರನ್ನೆಲ್ಲ ಯೋಗಿಗಳು ಅಂತ ಕರೀಲಿಕ್ಕಾಗಲ್ಲ. ಅದಕ್ಕೆ ಹೇಳ್ತಾರೆ, ಆಹಾರ ಉಣ್ಣುವಾಗ ಯಾರ ಮನಸ್ಸು ದೇವರಲ್ಲಿ ಯುಕ್ತವೋ, ದೇವರಲ್ಲಿ ಇರುತ್ತೋ, ವಿಹಾರ ಮಾಡುವಾಗ ಯಾರ ಮನಸ್ಸು ಯುಕ್ತ ದೇವರಲ್ಲೇ ಇರುತ್ತೋ, ಚೇಷ್ಟಾದಿಗಳು ಮಾಡುವಾಗ ಇಂದ್ರಿಯಗಳ ವ್ಯಾಪಾರ ಆಗುವ ಯಾರ ಮನಸ್ಸು ದೇವರಲ್ಲೇ ಯುಕ್ತ ಯಾವಾಗ ಇರುತ್ತೋ, ಆಹಾರ ಉಣ್ಣುವಾಗ ಹರೇ ಇದು ನಿನ್ನ ಯಜ್ಞವಯ್ಯ ನೀನು ಮಾಡಿ ಮಾಡಿಸುವುದು ಅಂತ ಯುಕ್ತತ್ವ, ವಿಹಾರ ತಿರುಗಾಡುವಾಗ ಎಲ್ಲ ಮಾಡುವಾಗ ಹಾ ಸ್ವಾಮಿ ನೀ ಮಾಡಿ ಮಾಡಿಸ್ತಾ ಇದ್ದೀಯ ಎಂಬ ಯುಕ್ತ ಯೋಗಿಯಾಗಿರಬೇಕು. ಚೇಷ್ಟ ಮಾಡುವಾಗ ಸಕಲೇಂದ್ರಿಯಗಳ ವ್ಯಾಪಾರ ನಡೆಯುತ್ತಾ ಇದ್ದರೆ ನಿನ್ನಿಂದ ಆಗ್ತಾ ಇದೆ ಹರಿಯೇ ಎಂಬ ಎಚ್ಚರ, ಅದು ಯೋಗಿಯ ಲಕ್ಷಣ. ಇನ್ನ ಎಚ್ಚರ ಆದರೂ ಮಲಗಿದರೂ ಹರೇ ನಿನ್ನ ಅಧೀನದವನಯ್ಯ ನೀನು ಎಚ್ಚರ ಕೊಟ್ಟರೆ ಎಚ್ಚರದಲ್ಲಿರ್ತೇನೆ, ನೀನು ಸ್ವಪ್ನವನ್ನ ಕೊಟ್ಟರೆ ಸ್ವಪ್ನದಲ್ಲಿರ್ತೇನೆ ಹರಿಯೇ ನಿನ್ನ ಅಧೀನ ಅಂತ ಯಾರಿಗೆ ಚಿಂತನ ಎಚ್ಚರದಲ್ಲಿರುವಾಗ ಬರುತ್ತೆ, ಸ್ವಪ್ನ ಮುಗಿದಾಗೂ ಬರುತ್ತೆ, ಅಂಥವರನ್ನ ಯುಕ್ತ ಸ್ವಪ್ನಾವಬೋಧಸ್ಯ ಅಂದರು. ಹೀಗೆ ಯಾರು ಮಾಡುತ್ತಾರೋ ಅಂಥವರ ಯೋಗ. ದೇವರಲ್ಲೇ ಮನಸ್ಸಿಟ್ಟು ಮಾಡಿದ ಇವೆಲ್ಲವೂ ಕೂಡ ದುಃಖವನ್ನು ನಾಶ ಮಾಡುತ್ತೆ. ಇಷ್ಟರ್ಥ ಕೃಷ್ಣ ಹೇಳಿದರೆ ಬರೇ ಏನು ಆಹಾರ ತಿಂದು ಚೆನ್ನಾಗಿ ತಿರುಗ್ತಾ ಇದ್ದುಕೊಂಡು ಚೂರು ತಪಜೇನು ಜಪ ಮಾಡುತ್ತಾ ಕೂತರೆ ಸಾಕು ಎಂಬುದು ಕೂಡಿಲ್ಲ. ಯೋಗಿಯ ಪ್ರಧಾನ ಲಕ್ಷಣವೇ ದೇವರ ಅಧೀನ ಚಿಂತನ. ಶ್ರೀಹರೆ ನಿನ್ನ ಅಧೀನವಯ್ಯ ನೀನು ಮಾಡಿ ಮಾಡಿಸಿದಂತೆ ನಾನು ಮಾಡುತ್ತೇನೆ ಎಂಬ ಎಚ್ಚರ ಯಾರಿಗಿರುತ್ತೆ ಅವರನ್ನ ಯೋಗಿ ಅಂತ ಕರೀತಾರೆ. ಅಂಥವರಿಗೆ ದುಃಖ ಪರಿಹಾರ ಆಗುತ್ತೆ. ಮುಂದೆ ಹೇಳುತ್ತಾರೆ, ಯದಾ ವಿನಿಯತಂ ಚಿತ್ತಂ ಆತ್ಮನ್ಯೇವ ಅವತಿಷ್ಠತೆ ನಿಸ್ಪೃಹಃ ಸರ್ವ ಕಾಮೇಭ್ಯಃ ಯುಕ್ತಃ ಇತ್ಯುಚ್ಯತೆ ತದಾ. ಯೋಗಿ ಯೋಗಿ ಅಂತ ಯಾವಾಗ ಕರೀತಾರೆ ಅಂದ್ರೆ ಹೇಳ್ತಾರೆ, ವಿಶೇಷೇಣ ನಿಯತಂ ವಿನಿಯತಂ ಚಿತ್ತಂ. ಈ ಚಿತ್ತ ಅಂದ್ರೆ ಮನಸ್ಸು ವಿಶೇಷವಾಗಿ ನಿಯಮನ ಮಾಡಿರೋದು ಅಂದರೆ ವಿನಿಯತ. ವಿಶೇಷವಾಗಿ ನಿಯತ ಅಂದರೆ ನಿಯತ ಅಂದರೆ ಎಲ್ಲಿಗೂ ಹೋಗದಂತೆ ಮಾಡುವುದು ಮನಸ್ಸು. ಯಾರ ಮನಸ್ಸು ವಿನಿಯತ ಅಂದರೆ ಎಲ್ಲಿಗೂ ಹೋಗದಂತೆ ಆಗಿದೆಯೋ ಅವರನ್ನು ಯೋಗಿ ಎಂದರು. ಅಲ್ಲ ಅಂತ ಕರೆದರು ಕೆಲವರಿದ್ದರು, ಅವರ ಮನಸ್ಸು ಎಲ್ಲಿಗೂ ಹೋಗಲ್ಲ, ಕೊನೆಗೆ ದೇವರಲ್ಲೂ ಹೋಗಲ್ಲ. ಅವರಿಗೆ ದೇವರಲ್ಲಿ ಹೋದರೇನೆ ಯೋಗಿ ಅಂತಲ್ಲ, ಎಲ್ಲಿಗೆ ಹೋಗದಿದ್ರೆ ಸಾಕದೊಂದು ಯೋಗ. ಹೌದು, ನಿಮ್ಗೆ ಗೊತ್ತೋ ಇಲ್ವೋ, ಧ್ಯಾನ ಕೇಂದ್ರ ಅಂತ ಕಿರುವಲ್ಲಿ ಹೋಗ್ತಾ ಇರ್ತಾರೆ. ಅಲ್ಲಿಗೆ ಹೋದಾಗ ಏನ್ ಧ್ಯಾನ ಮಾಡಬೇಕು, ಕೆಂಪು ಬಲ್ಬ್ ಇರುತ್ತೆ ಅದನ್ನು ಧ್ಯಾನ ಮಾಡಿ, ಇಷ್ಟು ನಡ್ಕೊಂಡು ಬಂದು ಅದನ್ನೇ ಧ್ಯಾನ ಮಾಡಬೇಕು, ಇಲ್ಲ ಕಾನ್ಸಂಟ್ರೇಷನ್ ಬರಬೇಕು. ಸರಿ, ಬಂತು ಒಂದು ತಿಂಗಳು ಧ್ಯಾನ ಮಾಡಿದ್ರು, ಕಾನ್ಸಂಟ್ರೇಷನ್ ಬಂದ್ಮೇಲೆ ಏನ್ ಮಾಡಬೇಕು ಅಂದ್ರೆ ಅಷ್ಟೇ, ಕಾನ್ಸಂಟ್ರೇಷನ್ ಬಂದ್ರೆ ಮನಃಶಾಂತಿ ಬರುತ್ತೆ ಅಷ್ಟೇ, ಮುಂದೆ ಏನು ಇಲ್ಲ, ಫೀಸ್ ಕೊಟ್ಟಿಯಲ್ಲ ಹೋಗು ಅಂತ ಹೇಳ್ತಾರೆ. ಅದಲ್ಲ, ಭಗವಂತನಲ್ಲೇ ಮನಸ್ಸಿಡುವುದು ಯೋಗ ಎಂಬ ಎಚ್ಚರವೇ ಇಲ್ಲದೆ ಬಹಳ ಜನ ಕರೀತಾ ಇರ್ತಾರೆ. ಅದಕ್ಕೆ ಹೇಳ್ತಾರೆ, ವಿನಿಯತಂ ನಿಶೇಷತಃ ಯತಂ ಅಂದ್ರೆ ಮನಸ್ಸು ಎಲ್ಲಿಗೂ ಹೋಗಬಾರದು. ಇವಾಗ ಹೇಳಿದ್ರಲ್ಲ, ಎಲ್ಲಿಗೂ ಹೋಗದೇ ಇರು, ಎಲ್ಲಿಗೂ ಹೋಗದೆ ಮನಸ್ಸನ್ನ ಮಾಡಿದರೆ ಅದೇ ಯೋಗ ಅಲ್ಲ ಅಂದರೆ ಅಲ್ಲೇ ಉತ್ತರ ಕೊಡುತ್ತಾ ಇದ್ದಾರೆ. ವಿನಿಯತಂ ಎಲ್ಲಿಗೂ ಹೋಗದಂತೆ ಮನಸ್ಸನ್ನ ಮಾಡಿ ಉತ್ತರ ಎಲ್ಲಿಡಬೇಕು, ವಿನಿಯತಂ. ವಿ ಎಂಬ ಒಂದು ಅಕ್ಷರವೇ ತಿಳಿಸುತ್ತೆ, ವಿ ಅಂತ ಒಂದಕ್ಷರ ಪರಮಾತ್ಮನನ್ನ, ವಿ ಅಂದರೆ ಪಕ್ಷಿ ಪರಮಾತ್ಮನೋ, ವಿ ಅಂದರೆ ಪಕ್ಷಿ, ವಿ ಅಂದರೆ ಪರಮಾತ್ಮ. ವಿನಿಯತಂ ಅಂದರೆ ಬೇರೆ ಕಡೆಯಿಂದ ಮನಸ್ಸನ್ನ ಪೂರ್ಣವಾಗಿ ತಂದು ದೇವರಲ್ಲೇ ಪೂರ್ಣವಾಗಿಟ್ಟರೆ ಅವಾಗ ಚಿತ್ತಂ ವಿನಿಯತಂ, ಚಿತ್ತವನ್ನ ವಿಶೇಷವಾಗಿ ಭಗವಂತನಲ್ಲಿ ನಿಯಮನ ಮಾಡಿದಂತಾಗುತ್ತೆ. ಹಾಗೂ ಮತ್ತು ಪ್ರಶ್ನೆ, ಈ ಮನಸ್ಸನ್ನ ಎಲ್ಲಾ ಕಡೆಯಿಂದ ಸೆಳೆದು ದೇವರಲ್ಲೇ ಇಡಬೇಕಾದರೆ ಅದು ನನಗಾಗುತ್ತಾ? ಹಾ, ನಿನಗಾಗುತ್ತೆ. ಯಾವಾಗ ದೇವರ ಅನುಗ್ರಹದಿಂದ ನೀನು ಮನಸ್ಸನ್ನು ನಿಗ್ರಹ ಮಾಡಿದಾಗ ಮನಸ್ಸು ನಿಗ್ರಹ ಆಗುತ್ತೆ. ಮತ್ತು ದೇವರು ನನಗೆ ಅನುಗ್ರಹ ಯಾವಾಗ ಮಾಡುತ್ತಾರೆ ಅದಕ್ಕೆ ಹೇಳುತ್ತಾರೆ, ದೇವರ ಅನುಗ್ರಹದಿಂದ ಈ ಮನಸ್ಸು ನಿಯತ. ಆ ಅರ್ಥ ಎಲ್ಲಿದೆ? ವಿ ನಿಯತ, ವಿ ಭಗವಂತ, ಅವನಿಂದ ನಿಯತ. ಒಂದರ್ಥ ವಿ ನಿಯತ, ದೇವರಲ್ಲೇ ಮನಸ್ಸು ಇಟ್ಟಾಯಿತು. ಅದು ಯಾರ ಕೃಪೆಯಿಂದ? ವಿನಿಯತಂ, ದೇವರ ಅನುಗ್ರಹದಿಂದಲೇನೆ ನಮ್ಮ ಮನಸ್ಸು ದೇವರಲ್ಲೇ ಇಟ್ಟಾಗ, ಆ ಮನಸ್ಸು ಬೇರೆ ಕಡೆ ಹೋಗದೆ ದೇವರು ಸೆಳೆದಾಗ ನಮ್ಮನ್ನ ಯೋಗಿ ಅಂತ ಕರೆಯುತ್ತಾರೆ. ಅಷ್ಟೇ ಅಲ್ಲ, ಹೇಳುತ್ತಾರೆ ವಿನಿಯತಂ ಚಿತ್ತಂ ಆತ್ಮನ್ಯೇವ ಅವತಿಷ್ಠತೆ. ಆ ಚಿತ್ತ, ಚಿತ್ತ, ಚಿತ್ತಕ್ಕೆ ಅಭಿಮಾನಿಗಳು ಯಾರು? ಚಿತ್ತ ಚೇತನ ಮಾನಿಗಳು ವಿಹಗೇಂದ್ರ ಫಣಿಪರೊಳು. ಚಿತ್ತಕ್ಕೆ ಅಭಿಮಾನಿಗಳು ಗರುಡದೇವರು, ಚೇತನಕ್ಕೆ ಅಭಿಮಾನಿಗಳು ಶೇಷದೇವರು. ಹಾಗಾದರೆ ಚಿತ್ತ, ಚಿತ್ತ ಅದು ಯಾರಿಂದ ನಿಯತ? ವಿ, ವಿ ಅಂದ್ರೆ ಗರುಡದೇವರು. ವಿನಿಯತಂ, ಗರುಡದೇವರಿಂದ ನಿಯಮಿತವಾಗಬೇಕಂತೆ. ಅಂದ್ರೆ ಈ ಚಿತ್ತವನ್ನ ಗರುಡದೇವರು ನಿಯಮನ ಮಾಡುವುದು ಅಂದ್ರೆ ಏನು? ಅದಕ್ಕೆ ಹೇಳ್ತಾರೆ, ಗರುಡದೇವರು ಯಾವುದಕ್ಕೆ ಅಭಿಮಾನಿ? ಚಿತ್ತಕ್ಕೆ ಅಭಿಮಾನಿ. ಆ ಚಿತ್ತ ಕಾಲ ಕಾಲದಲ್ಲಿ ಬೇರೆ ಕಡೆ ಹೋಗದೆ, ಕಾಲ ವ್ಯರ್ಥ ಆಗದೆ ಶ್ರೀಹರಿಯ ಪದಾರವಿಂದದಲ್ಲೇ ಇರುವಂತೆ ಮಾಡುವುದು ಗರುಡದೇವರ ಕೆಲಸ. ಆದ ಕಾರಣ ವಿನಿಯತಂ, ಗರುಡದೇವರಿಂದ ನಿಯತವಾದಂಥ ಈ ಮನಸ್ಸು ಚಿತ್ತ ಎಲ್ಲಿರಬೇಕು? ದೇವರಲ್ಲೇ. ವಿನಿಯತಂ, ಗರುಡದೇವರಲ್ಲೇ ಇರಬೇಕು. ಗರುಡದೇವರಿಂದ ಅನುಗ್ರಹಿತವಾದಂಥ ಈ ಒಂದು ಮನಸ್ಸು ಚಿತ್ತ ದೇವರಲ್ಲೇ ಇರಬೇಕು. ಯಾರಿಂದ ಅನುಗ್ರಹಿತ? ಗರುಡದೇವರಿಂದ. ಆ ವಿ ಎಂಬ ಶಬ್ದ ಇನ್ನೊಬ್ಬರನ್ನು ತಿಳಿಸಿಕೊಡುತ್ತಾ ಇದೆ, ಪ್ರಾಣದೇವರನ್ನು ತಿಳಿಸಿಕೊಡುತ್ತಾ ಇದೆ. ಅಂದರೆ ಚಿತ್ತಾಭಿಮಾನಿಗಳಾದ ಗರುಡದೇವರ ಒಳಗಿರುವ, ಪ್ರಾಣದೇವರ ಒಳಗಿರುವ ದೇವರ ಅನುಗ್ರಹದಿಂದ ನಮ್ಮ ಮನಸ್ಸು ದೇವರಲ್ಲೇ ಇರಲಿಕ್ಕೆ ಯಾವಾಗಾದರೆ ತಯಾರಾಗುತ್ತೋ ಆವಾಗ ಏನಾಗುತ್ತೆ? ಆತ್ಮನ್ಯೇವ ಅವತಿಷ್ಠತೆ, ಬಿಂಬಮೂರ್ತಿಯ ಪದಾರವಿಂದದಲ್ಲೇ ಈ ಮನಸ್ಸು ಯಾವಾಗಿದ್ದು ಬಿಡುತ್ತೋ ಅವಾಗೇನಾಗ್ತಾನವ? ನಿಸ್ಪೃಹ ಸರ್ವ ಕಾಮೇಭ್ಯ, ಎಲ್ಲಾ ಕಾಮನೆಗಳಿಂದ ಅವನಿಗೆ ಅಂಟಿಲ್ಲದೆ ಆಗಿಬಿಡುತ್ತಂತೆ. ಅಂಟಿಲ್ಲದೆ ಆದದ್ದರಿಂದ ಅವನಿಗೇನಾಗುತ್ತೆ? ಏನು ಕಾಮನೆಗಳು ಅವನಿಗೆ ಅಂಟಲ್ಲ. ಈ ಕಾಮನೆಗಳ ಅಂಟಿಲ್ಲದೆ ಇರುವುದು ಅಂದ್ರೆ ಸ್ಥಿತಿಯ ಲಕ್ಷಣ ಏನು? ಬಾಯಿಯಿಂದ ಶಬ್ದ ಹೇಳುವುದು ಬೇರೆ, ಅನುಭವಕ್ಕೆ ಇಟಕುವುದು ಬೇರೆದೇ ಆಗುತ್ತೆ. ಕಾಮನೆಗಳು ಬರದೇನೆ ಹೋಗುವುದು ನಿಸ್ಪೃಹ ಶಬ್ದಕ್ಕರ್ಥವೋ, ಬಂದು ಅದರ ಅಂಟಿಲ್ಲದೆ ಹೋಗುವುದು ನಿಸ್ಪೃಹ ಶಬ್ದಕ್ಕರ್ಥವೋ. ಅವರು ಯಾರನ್ನೂ ಬಾರದೆ ಮಾಡಿ ಅಂತ ಹುಕುಂ ಬಂತು ದೊಡ್ಡವರಿಂದ, ಯಾರೋ ಕುರಿತು ಹೇಳಿತ್ತು, ಅವರು ಯಾರನ್ನೂ ಬಾರದೆ ಮಾಡಿ ಒಳಕ್ಕೆ, ದ್ವಾರಪಾಲಕರಿಗೆ ಹುಕುಂ ಬಂತು. ಅದ್ಯಾವಾಗ? ಅಸಲು ಯಾರು ಬರ್ತಾನೇ ಇಲ್ಲ, ಬರಬೇಕು ಅಂತ ಅಂದುಕೊಂಡೇ ಇಲ್ಲ. ಅಂಥ ಕಾಲಕ್ಕೆ ಯಾರನ್ನು ಬರದೆ ಮಾಡಿ ಅಂದ್ರೆ ಹೇಳ್ತಾರೆ ಇವರು, ಯಾರು ಸ್ವಾಮಿ ಬರ್ತಾರೆ? ಯಾರು ಬರ್ತಾ ಇಲ್ಲಲ್ಲ, ಸುಮ್ಮನೆ ಯಾಕೆ ಹೇಳ್ತೀರಾ? ಯಾರಾದರೂ ಬರುವುದಿದ್ರೆ ಬಾರದಂತೆ ಮಾಡಿ ಅಂತ ಹೇಳಿದರೆ ಸರಿಯಾಗಿರುತ್ತೆ. ಹಾಗೆ ಇಲ್ಲಿ ಸರ್ವ ಕಾಮೇಭ್ಯ ನಿಸ್ಪೃಹ ಅಂದರೆ ಕಾಮನೆಗಳು ಬರ್ತಾ ಇರುತ್ತೆ ಪ್ರಾರಬ್ಧ ಕರ್ಮಾನುಸಾರ. ಆದರೆ ಒಂದು ಕಡೆ ಭಗವಂತ ನಮ್ಮ ಕರ್ಮಾನುಸಾರವೇ ಕರ್ಮಗಳನ್ನು ವಿಶೇಷವಾಗಿ ನಾನಾ ಕಾಮನೆಗಳು ಕೊಡತಾ ಇರ್ತಾನೆ. ಆದರೆ ಆ ಭಗವಂತನೇ ನಮ್ಮ ಚಿತ್ತದೊಳಗಿದ್ದು ಗರುಡಾದಿ ದೇವತೆಗಳ ಮೂಲಕ ಭಗವಂತ ತಾನೇ ನಿಂತು ಆ ಚಿತ್ತವನ್ನ ನಿಯಮನ ಮಾಡುತ್ತಾನೆ. ನಿಯಮನ ಮಾಡೋದು ಅಂದ್ರೆ ಎಲ್ಲಾ ಕಾಮನೆಗಳು ಬಂದಾಗ ತಡೆದು ನಿಲ್ಲುವುದೇ. ನಿಸ್ಪೃಹ ಸರ್ವ ಕಾಮೇಭ್ಯ ಅಂತವನನ್ನ ಏನಂತ ಕರೀತಾರೆ, ಯುಕ್ತ ಇತಿ ಉಚ್ಚತೆ ಬುಧೈ. ಇಂಥ ಇವನನ್ನೇ ಯಾವಾಗ್ಲೂ ಕೂಡ ಯುಕ್ತ ಯೋಗಿ ಯೋಗಿ ಅಂತ ಕರೀತಾರೆ ಎಂದರು. ಇನ್ನು ಹೇಳುತ್ತಾರೆ ಇಲ್ಲಿ ಚೆನ್ನಾಗಿ ಅರ್ಥ ಒಳಗಿನದ್ದು, ಯಾವಾಗಾದರೆ ಭಗವಂತ ಇವನ ಮನಸ್ಸನ್ನ ತನ್ನ ಕಡೆಗೆ ಸೆಳೆದು ಬಿಡತಾನೋ ಆವಾಗ ಇವನ ಮನಸ್ಸು ಬೇರೆ ಕಡೆಗೆ ಹೋಗ್ಲಿಕ್ಕೆ ಆಗಲ್ಲ. ಮನಸ್ಸು ಯಾವಾಗೂ ಸ್ವತಂತ್ರವಲ್ಲ. ಈ ಮನಸ್ಸು ದೇವರ ಕೈಲಿ ಗೊಂಬೆ, ಇದನ್ನ ದೇವ ತನ್ನ ಪಾದದತ್ರೇ ಇಟ್ಟುಕೊಂಡು ಬಿಟ್ಟರೆ ಇನ್ನು ಎಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ? ಎಲ್ಲಿಗೂ ಹೋಗ್ಲಿಕ್ಕಿಲ್ಲ. ಅದನ್ನೇ ರಹಸ್ಯವನ್ನ ಹೇಳಿದ್ರು. ನಾವಾಗಿ ಇಡಲಿಕ್ಕೆ ನೋಡಿದ್ವಾ, ಅದು ಹೋಗುತ್ತೆ ಬರುತ್ತೆ ಹಾರತಾ ಇರುತ್ತೆ. ದೇವ ಹಾಗೆ ಮಾಡಿಸ್ತಾನೆ. ಯಾವಾಗಾದ್ರೆ ಶರಣಾಗತರಾಗ್ತೀವಿ ಭಗವಂತನಿಗೆ, ಈ ಮನಸ್ಸನ್ನ ತಾನೇ ಸೆಳೆದು ಹತ್ತಿರ ಕೂಡಿಸಿ ಬಿಡುತ್ತಾನೆ. ಅವಾಗೇನಾಗುತ್ತೆ, ತಾನಾಗಿ ಯಾವುದು ನೋಡಿದ್ರು ಕೂಡ ಮನಸ್ಸಲ್ಲಿ ಹೋಗೋದೇ ಇಲ್ಲ, ದೇವರತ್ರೇ ಇರುತ್ತೆ. ಯಥಾ ದೀಪ ನಿವಾತಸ್ಥ ನೇಂಗತೆ ಸೋಪಮಾ ಸ್ಮೃತ ಯೋಗಿನೋ ಯತಚಿತ್ತಸ್ಯ ಯುಂಜತೋ ಯೋಗಮಾತ್ಮನಃ. ಹೇಗೆ ನಿವಾತಸ್ಥ, ನಿವಾತ ನಿರ್ಗತವಾತ, ಯಾವ ದೇಶದಲ್ಲಿ ಗಾಳಿಯೇ ಇಲ್ಲವೋ ಅಂಥ ಕಡೆ ಇರುವಂತಹ ದೀಪ. ಹೇ ನ ಇಂಗತೆ ಅಂದರೆ ಚಲನ ಆಗೋದಿಲ್ಲವೋ, ಅದೇ ಥರ ಆ ದೃಷ್ಟಾಂತ ಇಲ್ಲಿದೆ. ಭಗವಂತನ ವಿಶೇಷವಾಗಿರತಕ್ಕಂಥ ಸನ್ನಿಧಾನವನ್ನ ಯೋಗಿನಃ ಯತಚಿತ್ತಸ್ಯ, ಮನಸ್ಸನ್ನ ದೇವರ ಪಾದದಲ್ಲಿ ಯಾವ ಯೋಗಿ ಇಟ್ಟಿರ್ತಾನೋ ಅಂಥವನಿಗೆ ವಿಶೇಷವಾಗಿ ಮನಸ್ಸು ಚಾಂಚಲ್ಯ ಬರೋದೇ ಇಲ್ಲ. ಚೆನ್ನ ದೃಷ್ಟಾಂತ ಗೊತ್ತಾಯಿತು, ವಿಷಯವೂ ಗೊತ್ತಾಯಿತು. ಗಾಳಿ ಇಲ್ಲದ ಕಡೆ, ಗಾಳಿ ಇಲ್ಲದ ಕಡೆ ದೀಪ ಇದ್ದರೆ ಅದಕ್ಕೆ ಆಚೆ ಈಚೆ ಚಲನ ಇರಲ್ಲ, ಸ್ಥಿರವಾಗಿರುತ್ತೆ. ಹಾಗೆ ದೇವರಲ್ಲೇ ಮನಸ್ಸಿಟ್ಟವನಿಗೆ ಮನಸ್ಸು ಅಲುಗಾಡೋದಿಲ್ಲ ಅಂತ ಚೆನ್ನಾಗಿ ಒಳ್ಳೆ ಅರ್ಥವನ್ನ ತಿಳಿಸಿಕೊಟ್ರು. ಅಷ್ಟೇನಾ ಅರ್ಥ ಅಂತ ಕೇಳಿದ್ರು. ಹೇಳ್ತಾರೆ ಗಾಳಿ ಇಲ್ಲದ ಜಾಗದಲ್ಲಿ ದೀಪ ಇಡುವುದು, ಇಟ್ಟು ನೋಡಿ ದೀಪವೇ ಇರಲ್ಲ. ಗಾಳಿ ಇಲ್ಲದ ಜಾಗ ಅಲ್ಲ, ಗಾಳಿ ಚಲನ ಆಗದೆ ಇರುವ ಜಾಗ. ದೀಪ ಉರಿಲಿಕ್ಕೆ ಗಾಳಿ ಬೇಕು, ಆಕ್ಸಿಜನ್ ಬೇಕೇ ಬೇಕು, ಹೌದಾ? ದೀಪ ಅಂದರೇನೆ ಆ ಉರಿ, ಅದರಲ್ಲಿ ಮೂರು ಬೇಕು. ಅಗ್ನಿ ಉರಿಯಬೇಕಾದರೆ ಇಂಧನ ಇರಬೇಕು, ಹೌದಾ? ಅಗ್ನಿ ಇರಬೇಕು, ಗಾಳಿ ಇರಬೇಕು. ದೀಪ ಉರಿತಾ ಇರುತ್ತೆ, ಮೇಲೆ ತಟ್ಟೆಯ ಬಟ್ಲೋ ಮುಚ್ಚಿದರೆ ಶಾಂತ. ಯಾಕ್ರಿ ಉರಿಬೋದಲ್ಲ ಅಂದ್ರೆ ಗಾಳಿ ಬರ್ತಾ ಇಲ್ಲ. ಹಾಗಾದರೆ ಗಾಳಿ ಇಲ್ಲದ ಕಡೆ ದೀಪ ಇಟ್ಟರೆ ಚಲನವಲನ ಇರಲ್ಲಲ್ಲ ಅದರಲ್ಲಿ ಅಂದರೆ ಅರ್ಥ ಚಲನವಿಲ್ಲದ ಗಾಳಿ. ಗಾಳಿ ಬೀಸ್ತಾ ಇರಬಾರದು, ಸ್ಥಿರವಾಗಿರಬೇಕು ಗಾಳಿ. ಗಾಳಿ ಸ್ಥಿರವಾಗಿದ್ದರೆ ಅವನಿಗೆ ಉರಿಯು ಆ ದೀಪವೂ ಸ್ಥಿರವಾಗಿರುತ್ತೆ. ಇದು ದೃಷ್ಟಾಂತ ನೋಡಿ. ಹಾಗಾದರೆ ಯಾರಿಗೆ ಈ ವಿಶೇಷವಾಗಿರತಕ್ಕಂಥ ಮನಸ್ಸು ದೇವರಲ್ಲೇ ಇರುತ್ತೋ ಅಂಥವನಿಗೆ ಎಲ್ಲೂ ಕೂಡ ಮನಸ್ಸಿನ ಚಾಂಚಲ್ಯ ಬರುವುದಿಲ್ಲ ಅಂದರು. ಇಲ್ಲರ್ಥ ಏನು ಅಂದರೆ ಅಲ್ಲಿ ಹೇಗೆ ಗಾಳಿ ಚಲನವಲನ ಇಲ್ಲದೆ ಇದೆಯೋ ಹಾಗೆ ನಮ್ಮಲ್ಲಿ ಕೂಡ ಗಾಳಿ ಚಲನವಲನ ಇಲ್ಲದೆ ಪೂರಕ ತುಂಬಿಕೊಳ್ಳೋದು, ರೇಚಕ ಬಿಡೋದು, ಬಿಡೋದು ತಗೊಳ್ಳೋದು ಎಂಬ ಚಲನ ವಲನ ಗಾಳಿ ಇಲ್ಲದೆ ಗಾಳಿ ಸ್ಥಿರವಾಗಿರುತ್ತೋ, ಅಂದರೆ ಕುಂಭಕದಲ್ಲಿ ಗಾಳಿಯನ್ನು ತುಂಬಿ ಗಟ್ಟಿಯಾಗಿ ಹಿಡಿದು ಯಾರಿರ್ತಾರೋ ಅಂಥ ಕಾಲಕ್ಕೆ ಈ ಅಗ್ನಿ ಅಂದ್ರೆ ದೀಪ ಶಾಂತವಾಗದೆ ಪ್ರಶಾಂತವಾಗಿರುತ್ತೋ ಹಾಗೆ ಇವನ ಮನಸ್ಸು ಸದಾ ಪ್ರಶಾಂತವಾಗಿರುತ್ತೆ. ಕುಂಭಕದಲ್ಲಿ ಅಂದರೆ ವಾಯುದೇವರ ಅನುಗ್ರಹ ಯಾರು ಪಡೆಯುತ್ತಾರೋ ಅಂಥ ವಾಯುದೇವರ ಅನುಗ್ರಹ ಪಡೆಯುವುದರ ಮೂಲಕ ಆ ಜೀವಿಗೆ ಮನಸ್ಸು ಚಾಂಚಲ್ಯ ಹೊಂದುವುದಿಲ್ಲ. ಇದು ಪ್ರಧಾನವಾದ ಅರ್ಥ. ಬರೇ ಗಾಳಿ ಇಲ್ಲ, ದೀಪ ಇಟ್ಟು ಚೆನ್ನಾಗಿಟ್ಟು ಆದ್ದರಿಂದ ಯೋಗ ಮಾಡು ನೀನು ಚೆನ್ನಾಗಿರ್ತೀಯ, ಇಷ್ಟೇ ಹೇಳಲಿಕ್ಕೆ ಹೊರಟಿಲ್ಲ. ವಾಯುದೇವರ ಮೂಲಕ ನಮ್ಮ ಒಳಗಿರುವ ವಾಯುದೇವರ ಮೂಲಕ ಭಗವಂತನ ಪಾದಾರವಿಂದವನ್ನ ಯಾರು ಶರಣಾಗತರಾಗಿ ನಿಲ್ಲುತ್ತಾರೆ ಅಂಥವರಿಗೆ ಮನಸ್ಸು ಚಾಂಚಲ್ಯ ಹೊಂದುವುದಿಲ್ಲ. ಯಾಕೆ? ವಾಯುದೇವರು ಸ್ಥಿರವಾಗಿ ನಿಲ್ಲಿಸಿಬಿಡುತ್ತಾರಾದ್ದರಿಂದ ಮುಂದೆ ಹೇಳುತ್ತಾರೆ, ಯತ್ರ ಉಪರಮತೆ ಚಿತ್ತಂ ನಿರುದ್ಧಂ ಯೋಗ ಸೇವಯ ಯತ್ರ ಚೈವ ಆತ್ಮನ ಆತ್ಮಾನಂ ಪಶ್ಯನ್ ಆತ್ಮನಿ ದುಶ್ಯತಿ. ಯೋಗ ಸೇವಯ ನಿರುದ್ಧಂ ಚಿತ್ರ ಚಿತ್ತಂ. ಇಲ್ಲಿ ಹೇಳ್ತಾರೆ ಯೋಗ ಸೇವಯ ಅಂದ್ರು, ಯೋಗ ಅಂದ್ರೆ ಯುಜಿರಿ ಯೋಗ ಎಂಬ ಧಾತುವಿನಿಂದ ಮನಸ್ಸು ಸದಾ ದೇವರಲ್ಲೇ ಇರಬೇಕು, ಇದನ್ನ ಯೋಗ ಅಂದ್ರು. ಮತ್ತೆ ಸೇವಯ ಅಂದ್ರು, ದೇವರಲ್ಲಿ ಸುಮ್ಮನೆ ಇದ್ರೆ ಏನು ಉಪಯೋಗವಿಲ್ಲ. ಕೆಲವರು ಇರ್ತಾರೆ ಕೂತೇ ಇರ್ತಾರೆ, ಕೂತಿರುವಾಗ ನಾವು ಬರ್ತಾ ಇದ್ರೆ ನಮ್ಮನ್ನೇ ನೋಡ್ತಾ ಇರ್ತಾರೆ, ಸ್ವಲ್ಪ ಹೊತ್ತು ಮುಖವೂ ತಿರುಗಿಸ್ತಾ ಇಲ್ಲ, ನಮ್ಮನ್ನೇ ನೋಡ್ತಾ ಇದ್ದಾರೆ. ನಮಗೆ ಅರ್ಥವೇ ಆಗಲಿಲ್ಲ ಯಾಕೆ ನೋಡ್ತಾರೆ ಎಂಬುದು ಅರ್ಥವೇ ಆಗಲ್ಲ. ಹತ್ತಿರ ಹೋಗಿ ಯಾಕ್ರಿ ನಾನು ನೋಡ್ತಾ ಇದ್ದೀರಾ, ನಿಮ್ಮನ್ನ ನಾನ ಇಲ್ಲಲ್ಲ, ಅದೇನು ಇಷ್ಟು ಚೆನ್ನಾಗಿ ನೋಡ್ತಾ ಇದ್ದೀರಾ ಇದರಿಗೆ ಇಲ್ಲ. ಮತ್ತೇನು, ತಲೆ ಎಲ್ಲೋ ಇದೆ, ತಲೆ ಎಲ್ಲೋ ಇದೆ, ಕಣ್ಣು ಮಾತ್ರ ಎದುರಿಗಿದೆ, ಕಣ್ಣಿದ್ರೂ ತಲೆ ಎಲ್ಲೋ ಇದೆ, ಅದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ. ಯೋಗ ಸೇವಯ, ಮನಸ್ಸು ದೇವರಲ್ಲಿದ್ದರೆ ಸಾಲದು, ಭಗವಂತನ ಚಿಂತನ ಮಾಡಬೇಕು, ಭಗವಂತನ ಗುಣಗಳಲ್ಲೇ ಆನಂದ ಪಡ್ತಾ ಇರಬೇಕು, ಅದು ಯೋಗ ಸೇವಾ ಅಂದ್ರು. ಆ ಯೋಗವನ್ನ ಸೇವಿಸುವುದರಿಂದ, ಭಗವಂತನ ಪದಾರವಿಂದದ ಚಿಂತನೆಯನ್ನ ಮಾಡುವುದರಿಂದ ಚಿತ್ತಂ ನಿರುದ್ಧಂ ಉಪರಮತೆ ಯತ್ರ. ಇಲ್ಲಿ ಹೇಳುತ್ತಾರೆ ಮನಸ್ಸು ಬೇರೆ ಕಡೆ ಹೋಗದೆ ಎಲ್ಲಿ ಉಪರಮತೆ ಹತ್ತಿರವೇ ಚೆನ್ನಾಗಿ ಸಂತೋಷವಾಗಿರುತ್ತೋ ಮನಸ್ಸು ಎಲ್ಲಿ ಚೆನ್ನಾಗಿರುತ್ತೆ ಎಲ್ಲಿ ಉಪರಮವಾಗಿರುತ್ತೆ ಅಂದ್ರೆ ಹೇಳುತ್ತಾರೆ ಮನಸ್ಸು ನಮಗೆಲ್ಲ ಅಭ್ಯಾಸವೇ, ದೇವರಲ್ಲಿ ಅಭ್ಯಾಸ ಇಲ್ಲಷ್ಟೆ. ಮನಸ್ಸು ಆಫೀಸಲ್ಲಿದೆ, 9:30 ಆಫೀಸಿಗೆ ಹೋಗಬೇಕು ಅಲ್ಲ, ಆಫೀಸಲ್ಲಿ ಇರಬೇಕು, ಚೇರಲ್ಲಿ ಕೂತಿರಬೇಕು, 9:00 ಪಂಚ್ ಮಾಡಿರಬೇಕು, 9:30 ಸೀಟಲ್ಲಿ ಕೂತಿರಬೇಕು, 9:25 ಇನ್ನ ಬಸ್ಸಲ್ಲೇ ಇದ್ದಾರೆ, ಟ್ರಾಫಿಕ್ ಜಾಮ್. ಇದು ಹೇಳಿದ್ರೆ ಆಫೀಸಲ್ಲಿ ಒಪ್ಪಲ್ಲ, ಹೌದಲ್ವಿ? ನೀವು ಟ್ರಾಫಿಕ್ ಜಾಮ್ ಆಗದ ರೀತಿಯಲ್ಲಿ 3 ಗಂಟೆ ಮುಂಚೆ ಹೊರಟು ಬರಬೇಕು ಅಂತ ಹೇಳ್ತಾರೆ, ಅಷ್ಟೇ ಹೊರತು ಟ್ರಾಫಿಕ್ ಜಾಮ್ ನಿತ್ಯ ಇದ್ದೇ ಇರುತ್ತೆ, ಹಾಗಂತ ನಿತ್ಯ ಲೇಟ್ ಆಗಿ ಬಂದ್ರೆ ಹೇಗೆ ಅಂತವರೆಲ್ಲ ಕೇಳೋದು, ಪಾಪ ಕೇಳ್ತಾರೆ ಉತ್ತರ ಕೊಡ್ತಾರೆ. ಆ ಅಂಥ ಪರಿಸ್ಥಿತಿಯಲ್ಲಿ ಮನಸ್ಸಲ್ಲಿರುತ್ತೆ, ಬಿಟ್ಟರೆ ಸಾಕು ಬೇಗ ಆಫೀಸಿಗೆ ಹೋಗಿ ಕೂಡಬೇಕು ಅಂತಿರುತ್ತೆ. ಆಗ ಪಕ್ಕದವರು ಶುರು ಮಾಡಿದ್ರು ಲೋಕ ಅಭಿರಾಮಾಯಣ, ಏನು ಮೋಡಿ ಹೀಗೆ ಹೇಳಿದಂತೆ, ಪಕ್ಕ ಮನೆಯವರು ಹೀಗೆ ಹೇಳ್ತಾರೆ, ಏನು ಒಂದೇ ಸಮನೆ ಶುರು ಮಾಡಿದ್ರಪ್ಪ. ಆದರೆ ಆ ಹೇಳುವವರು ಬೇರೆ ಅಲ್ಲ, ನಿಮ್ ಬಹಳ ಕ್ಲೋಸ್ ಫ್ರೆಂಡ್, ನಿತ್ಯವೂ ಮಾತಾಡುತ್ತಾರೆ ಬಸ್ಸಲ್ಲಿ ಹೋಗುವಾಗ. ಇವತ್ತು ಮಾತ್ರ ಲೇಟ್ ಆಯಿತು, ಟೆನ್ಷನ್ ಜಾಸ್ತಿ ಆಗ್ತಾ ಇದೆ, ನಿತ್ಯವೂ ಅವರ ಮಾತು ಬಹಳ ಸಂತೋಷಕರವಾಗ್ತಾ ಇತ್ತು. ಅವರು ಮೋಡಿ ಅಂದ ಕೂಡಲೇ ನೀವು ಒಂದು ಅರ್ಧ ಗಂಟೆ ಉಪನ್ಯಾಸ ಕೊಡ್ತಾ ಇದ್ರಿ, ಇವತ್ತು ಮಾತ್ರ ಮನಸ್ಸೇ ಇಲ್ಲ, ಆಫೀಸಲ್ಲಿ ಕೂತಿದೆ ಅಂತ ಕಾಲಕ್ಕೆ ಅವರು ಏನು ಮಾತಾಡಿದ್ರು ಇರಿಟೇಷನ್ ಬರ್ತಾ ಇರುತ್ತೆ, ಇವರು ಬಿಟ್ರೆ ಸಾಕಪ್ಪ ಅಂತಿರುತ್ತೆ. ಯಾಕೆ? ಮನಸ್ಸು ಬೇರೆ ಕಡೆ ಕೂತಿದೆ. ಅದನ್ನು ಹೇಳ್ತಾರೆ ಚಿತ್ತಂ ನಿರುದ್ಧಂ. ಚಿತ್ತ ಎಲ್ಲಿದೆ? ಬೇರೆ ಕಡೆ ಇದೆ, ಅಲ್ಲೇ ಹೋಗ್ತಾ ಇದೆ. ಯಾರೆಷ್ಟು ಮಾತುಗಳು ಹೇಳಿದ್ರು ಚಿತ್ತ ಬೇರೆ ಕಡೆಗೆ ಹೋಗ್ತಾ ಇಲ್ಲ. ಹಾಗೆ ನಮ್ಮ ಮನಸ್ಸು ದೇವರ ಕಡೆಯೇ ಹೋಗ್ತಾ ಇರಬೇಕು. ಯಾರಾದರೂ ಏನಾದರೂ ಹೇಳಿದ್ರೆ ಬಿಟ್ರೆ ಸಾಕಪ್ಪ ನನ್ನ ದೇವರಲ್ಲಿ ಮನಸ್ಸಿಟ್ಟು ಹಾ ಚೆನ್ನಾಗಿರ್ತೇನೆ ಅಂತ ಮನಸ್ಸಿಗೆ ಬಂದರೆ ನಿರುದ್ಧಂ ಚಿತ್ತಂ. ಅವಾಗ ಅನ್ಸುತ್ತೆ ಉಪನ್ಯಾಸಕ್ಕೆ ಚೆನ್ನಾಗಿದೆ, ನಮ್ಮ ಮನಸ್ಸು ಆಫೀಸಿ ಹೋಗುವಾಗ ಟೆನ್ಷನ್ ಇದ್ದಂತೆ ಹೋಗ್ಲೇಬೇಕು ಅಂತ, ಆತರ ದೇವರಲ್ಲಿ ಇರಲೇಬೇಕು ಅಂತ ಯಾವಾಗ್ರೀ ಅನ್ಸುತ್ತೆ ನಮಗೆ? ಜೀವನದಲ್ಲಿ ಎಂದೂ ಅನಿಸಿಲ್ಲ ನಮಗೆ. ಅಂತ ಕಂಡೀಷನ್ ಯಾವಾಗ ಬರಬೇಕು ಅಂತ ಪ್ರಶ್ನೆ. ಅವಾಗ ಹೇಳ್ತಾರೆ ಸಾವಿನ ನೆನಪಿದ್ರೆ ಬೆಳಿಗ್ಗೆದ್ದ ಕೂಡಲೇ ಸಾವಿನ ನೆನಪಿರಲ್ಲ, ಅವತ್ತಿನ ಪ್ರೋಗ್ರಾಮ್ ಒಂದೇ ನೆನಪಿರುತ್ತೆ. ಮಧ್ಯದಲ್ಲೇ ಡಾಮ್ ಅಂತ ನಾವು ಹೋದರೆ ಸೂಟ್ ಕೇಸ್ ಅಲ್ಲಿ 10 ಲಕ್ಷ ಹಾಗೆ ಇರುತ್ತೆ, ನಾವೇ ಇರಲ್ಲ. ಅದಕ್ಕೆ ಎಲ್ಲಾ ಕಾರ್ಯಕ್ರಮಕ್ಕಿಂತ ಪ್ರಧಾನವಾಗಿ ನೆನಪಿರಬೇಕಾದ ಕಾರ್ಯಕ್ರಮ ಯಾವುದು? ನಾವು ಸಾಯುವುದು, ಸತ್ತ ಮೇಲೆ ಸುಡುವುದು, ಇವೆಲ್ಲ ನೆನಪಿರಬೇಕಾದ ಕಾರ್ಯಕ್ರಮ. ಇದು ನಮಗೆ ನಿತ್ಯವೂ ನೆನಪಿದ್ದರೆ ಆವಾಗ ನೆನಪಾಗುತ್ತೆ, ಅಪ್ಪ ನಾನು ಯಾವಾಗ ಹೋಗ್ತೀನೋ ಗೊತ್ತಿಲ್ಲ, ಆದ್ದರಿಂದ ಸ್ವಾಮಿ ನಿನ್ನ ಹತ್ತಿರ ನನ್ನ ಮನಸ್ಸಿರಬೇಕು ಅಂತ ದಿನ ಆಗ್ಲು. ಇಂಪಾರ್ಟೆಂಟ್. ಇಲ್ಲಿ ಬರ್ತೀರಾ ಬರಲ್ಲ, ಅಲ್ಲಿ ಬರ್ತೀರಾ ಬರಲ್ಲ, ಯಾಕೆ? ಅಲ್ಲಿ ಬಹಳ ಇಂಪಾರ್ಟೆಂಟ್. ಹಾಗೆ ಎಲ್ಲಾ ನಮ್ಮ ದಿನಗಳ ಚರ್ಯಾದಲ್ಲಿ ಏನು ಕೆಲಸಗಳಿದೆಲ್ಲ ಅದರಲ್ಲಿ ಬಹಳ ಇಂಪಾರ್ಟೆಂಟ್ ಯಾವುದು? ಸಾವು ನೆನಪಾದಾಗ. ಅಂದ್ರೆ ಈ ಇಂಪಾರ್ಟೆಂಟ್ ಕೆಲಸಗಳೆಲ್ಲ ಸಾಯುವ ಪರ್ಯಂತ, ಇನ್ನೇನು ನಮ್ಮ ಬಾಯಲ್ಲಿ ಅಕ್ಕಿ ಎಳ್ಳು ಹಾಕೋ ಪರ್ಯಂತವೂ ಫೋನ್ ಬರ್ತಾ ಇರುತ್ತೆ ಆಫೀಸಿಂದ, ಪ್ಲೀಸ್ ಕಮ್ ಅರ್ಜೆಂಟ್ಲಿ ಅಂತ. ಹೌದಲ್ವೋ? ಇಲ್ಲಿ ಹೇಳ್ತಾ ಇರ್ತಾರೆ ಹೋಗಿ ಆಯ್ತು ಚೂರು ಎಳ್ಳು ಹಾಕ್ತಾ ಇದೀವಿ ನೋಡಿ ಸ್ವಲ್ಪ ಪ್ರಾಣ ಇದ್ರೆ ಫೋನ್ ಕೊಡಿ ಅಂತ ಹೇಳ್ತಾರೆ. ಹೌದ್ ತಾನೆ? ಆದ ಕಾರಣ ನಾವು ಹೋಗೋ ಪರ್ಯಂತ ಇದ್ದೇ ಇರುತ್ತೆ. ಇದಕ್ಕಾಗಿ ನಾವು ಇಂಪಾರ್ಟೆನ್ಸ್ ಕೊಟ್ರೆ ನಮಗೆ ಇಂಪಾರ್ಟೆನ್ಸ್ ಇರಲ್ಲ. ಆದ ಕಾರಣ ಯಾವುದಕ್ಕೆ ಕೊಡಬೇಕು? ಇವತ್ತು ನಾನು ಏನು ಸಾಧನೆ ಮಾಡಬೇಕು, ಏನು ದೇವರ ಸ್ಮರಣೆ ಮಾಡಬೇಕು, ಅದು ಮುಖ್ಯ. ಹಾಗಾದ್ರೆ ಆಫೀಸ್ ಹೋಗಬಾರ್ದ ಅಂದ್ರೆ ಹಾಗಲ್ಲ. ಇಷ್ಟು ಕಾಲ ದೇವರು ಅಂತ ಚೂರು ಹೊತ್ತು ನೆನೆದು ಮಿಕ್ಕ ಕಾಲವೆಲ್ಲ ಎಲ್ಲ ಕಳೀತಾ ಇದ್ದೀವಲ್ಲ, ಆ ಪ್ರವೃತ್ತಿಯನ್ನ ತೆಗೆದುಬಿಡಿ. ಇವಾಗ ಏನೋ ಮಾಡಬೇಕು ಅಂತ ಹೇಳ್ತಾ ಇಲ್ಲ, ನೀವು ಏನೇನು ಕೆಲಸ ಮಾಡ್ತೀರೋ ಅಲ್ಲಲ್ಲೇ ದೇವರನ್ನ ನೆನೆದರೆ ಆಯಿತು. ನಿಮ್ಮ ನಿತ್ಯ ದೈನಂದಿನ ಜೀವನ ಹಾಗೆ ಇರಲಿ, ಆ ಎಲ್ಲ ಚಟುವಟಿಕೆಗಳಲ್ಲಿ ದೇವರ ಸ್ಮರಣೆ ಬರಲಿ. ಅದನ್ನೇ ಇಲ್ಲಿ ಹೇಳ್ತಾರೆ ಚಿತ್ತಂ ನಿರುದ್ಧಂ. ಮನಸ್ಸು ಎಲ್ಲೆಲ್ಲಿ ಎಲ್ಲೆಲ್ಲಿ ಹೋಗ್ತಾ ಇರುತ್ತೆ ಆ ಹೋದ ಕಡೆಯೆಲ್ಲ ಕೂಡ ಭಗವಂತನದ್ದೇ ನೆನಪಾದರೆ ಅದು ದೇವರನ್ನ ದಾಟಿ ಮುಂದಕ್ಕೆ ಹೋಗಲ್ಲ, ಮತ್ತು ಹಿಂದಕ್ಕೆ ಬರ್ತಾ ಇರುತ್ತೆ. ಅಷ್ಟೇ ಅಲ್ಲ ಉಪರಮತೆ, ಮನಸ್ಸು ಎಲ್ಲೆಲ್ಲಿಗೆ ಹೋಗುತ್ತೋ ಆ ಸಮೀಪದಲ್ಲೇ ದೇವರ ಪರಿಚಯ ಅದಕ್ಕೆ ನಿತ್ಯವೂ ನಾವು ಮಾಡಿಸಿಕೊಡೋದರಿಂದ ಆ ದೇವರಲ್ಲೇ ಸದಾ ಆನಂದ ಪಡ್ತಾ ಇರುತ್ತೆ. ಇದನ್ನ ಯೋಗ ಸೇವಾ ಅಂತ ಹೇಳುತ್ತಾರೆ. ಇದರಿಂದ ಇನ್ನ ಯತ್ರ ಚೈವ ಆತ್ಮನ ಆತ್ಮಾನಂ ಪಶ್ಯನ್ ಆತ್ಮನಿ ತಶ್ಯತಿ. ಇದು ಒಳ್ಳೆ ವಿಚಾರ. ಕಣ್ಣಿಗೆ ಕಾಣಿಸುವ ವಸ್ತುಗಳು ತುಂಬ, ಕಣ್ಣಿಗೆ ಕಾಣಿಸದ ವಸ್ತುಗಳು ತುಂಬ. ನಮ್ಮ ಕಣ್ಣಿಗೆ ಕಣ್ಣು ಕಾಣುತ್ತ? ಅರ್ಥ ಆಯ್ತಾ? ಕಣ್ಣು ಅಂದ್ರೆ ಮೇಲೆ ಕಾಣುವಂತ ರೆಪ್ಪೆ, ಒಳಗಿರುವ ಗುಡ್ಡು, ಅದಲ್ಲ, ಅದು ಕಣ್ಣಲ್ಲ. ಕಣ್ಣಿಲ್ಲದವನಿಗೂ ತುಂಬಾ ಇರುತ್ತೆ. ಕಣ್ಣಿಲ್ಲದವರಿಗೂ ನಮಗಿಂತ ಸುಂದರವಾದ ಒಳಗೆ ಏನು ಕಪ್ಪು ಗುಡ್ಡು ಎಲ್ಲ ಚೆನ್ನಾಗಿರುತ್ತೆ, ಮೇಲೆ ರೆಪ್ಪೆ ಎಲ್ಲ ಚೆನ್ನಾಗಿರುತ್ತೆ.
ಅವನಿಗೆ ಕಣ್ಣಿಲ್ಲ ಅಂತವಾಗಿ ಗೊತ್ತಾಗುತ್ತೆ. ಅಂದರೆ ಎದುರಿಗೆ ಯಾರು ಬಂದರೂ ಕೂಡ ಗೊತ್ತೇ ಆಗುದಿಲ್ಲ ಅಂದ್ರೆ ಅವನಿಗೆ ಕಣ್ಣಿಲ್ಲ ಅಂದ್ರೆ ಕಣ್ಣಿದೆಯಲ್ಲ ಅಂದ್ರೆ ಒಳಗೊಂದು ಕಣ್ಣಿದೆ. ಕಣ್ಣು ಅಂದ್ರೆ ಇಂದ್ರಿಯ, ಅದು ಅತಿ ಇಂದ್ರಿಯ. ಇಂದ್ರಿಯ ಕಣ್ಣೆಂಬ ಇಂದ್ರಿಯ ಕಣ್ಣಿಗೆ ಕಾಣಲ್ಲ, ಅದೇ ವಿಶೇಷ. ಕಣ್ಣಿಗೆ ಕಾಣದ್ದೇ ಇಂದ್ರಿಯಗಳು, ಕಣ್ಣಿಗೆ ಕಾಣದ್ದೇ ದೇವರು, ಕಣ್ಣಿಗೆ ಕಾಣದವನೇ ಜೀವ, ಈ ಕಣ್ಣಿಗೆ ಕಾಣದವನೇ ಜೀವ ಅಂತ ಇವೆಲ್ಲವೂ ಕೂಡ ನೋಡಬೇಕಾದರೆ ಹೇಗೆ, ದೇವರನ್ನ ನೋಡಬೇಕಾದರೆ ಹೇಗೆ ಅಂದ್ರೆ ಮನಸ್ಸಿನಿಂದ ನೋಡು, ಮನೋನೇತ್ರ ಅಂತ ಹೇಳ್ತಾರೆ. ಹೃದಯದಲ್ಲಿ ಭಗವಂತನ ಚಿಂತನೆ ಯಾರು ಮಾಡುತ್ತಾ ಬರ್ತಾರೆ, ಹೃದಯದಲ್ಲೇ ಭಗವಂತ ಕಾಣುತ್ತಾ ಬರ್ತಾನೆ. ಯಾ ಹೇಗ್ ಕಾಣುತ್ತಾನೆ, ಈ ಕಣ್ಣು ಮುಚ್ಚಿರ್ತೇವೆ ಧ್ಯಾನ ಮಾಡೋ ಕಾಲಕ್ಕೆ, ಈ ಕಣ್ಣು ಮುಚ್ಚಿ ಒಳಗಣ್ಣು ತೆಗಿ ಅಂದ್ರು. ಒಳಗೊಂದು ಕಣ್ಣಿದೆಯಾ ಅಂತ ಪ್ರಶ್ನೆ ನಿಮಗೆ. ನೋಡಿ, ಕಣ್ಣು ಮುಚ್ಚಿ ಕೂಡಿಬೇಕಾದರೆ, ಕಣ್ಣು ಮುಚ್ಚಿ ಕೂತರೆ ನಿಮಗೆ ಮನಸ್ಸಿನಿಂದಲೇ ಒಳಗೇ ಎಲ್ಲ ಕಾಣತಾ ಬರುತ್ತೆ, ಹೌದಾ? ಅದು ಮನೋನೇತ್ರ ಅಂತಾರೆ. ಅದನ್ನು ಹೇಳುತ್ತಾರೆ, ಆತ್ಮನ ಆತ್ಮಾನಂ ಪಶ್ಯನ್, ಒಳಗಿರತಕ್ಕಂತ ಭಗವಂತನನ್ನ ಆತ್ಮನ ಮನಸ್ಸಿನಿಂದ ಪಶ್ಯನ್ ನೋಡುತ್ತಾ, ಆತ್ಮನಿ ತುಷ್ಯತಿ, ತನ್ನೊಳಗೆ ತಾನೆ ಆನಂದ ಪಡ್ತಾ ಇರುತ್ತಾನಂತೆ. ಅಂದರೆ ಧ್ಯಾನ ಯೋಗದಲ್ಲಿರುವಂತಹ ವ್ಯಕ್ತಿ ಹೊರಗಿನ ಕಣ್ಣು ತನಗೆ ಕಾಣದಿದ್ದರೂ ಕೂಡ ಒಳಗೆ ಭಗವಂತನನ್ನ ಮನೋನೇತ್ರದಿಂದ ನೋಡುತ್ತಾ ಆನಂದ ಪಡ್ತಾ ಇರ್ತಾನೆ. ಮನಸ್ಸಿಗೆ ಕಾಣುವುದು ಅಂದ್ರೆ ಏನು ಅಂತ ಮತ್ತೊ ಪ್ರಶ್ನೆ ಹಾಗೆ ಉಳಿದಿರುತ್ತೆ. ಬಾಯಿಯಿಂದ ಶಬ್ದ ಬಂದರೆ ಸಾಲದು, ಮನಸ್ಸಿಗೆ ಎಟಕಬೇಕು. ಈಗ ನೀವೊಂದು ಚಿತ್ರ ನೋಡಿದ್ದೀರಿ, ಯಾವುದಾದ್ರೂ ರಾಘವೇಂದ್ರ ಸ್ವಾಮಿಗಳು ದರ್ಶನ ಮಾಡಿದ್ದೀರಿ, ಕಣ್ಣು ಮುಚ್ಚಿದ್ದೀರಾ? ಕಣ್ಣು ಮುಚ್ಚಿದರೆ ರಾಘವೇಂದ್ರ ಸ್ವಾಮಿಗಳ ವೃಂದಾವನದ ಚಿತ್ರ ಮನಸ್ಸಲ್ಲಿ ಬರ್ತಾದ ಇಲ್ವ? ಮತ್ತೆ ಆ ಚಿತ್ರ ನೋಡಬೇಕಾದ್ರೆ ಮನಸ್ಸಲ್ಲಿ ಚಿತ್ರ ಬರುತ್ತಾ ಇಲ್ರಿ? ಅಲ್ಲೇನು ಕೃಷ್ಣ ಕಡಗೋಲು ಹಿಡ್ಕೊಂಡಿದ್ರೆ, ಕಡಗೋಲಿಗೆ ಹಾಕಿದ ಕವಚ, ಅದಕ್ಕೆ ಹಾಕಿದ ಹೂವು ಸ್ವಲ್ಪ ಸರಿದಿರುತ್ತೆ, ಅದು ಕೂಡ ಬರುತ್ತೆ ಫೋಟೋ ಒಳಕ್ಕೆ. ಆ ಫೋಟೋ ಬಂದರೆ ಅದನ್ನು ನೋಡಬೇಕಾದರೆ ಈ ಕಣ್ಣಲ್ಲ ಕಾಣ್ತಾ ಇದೆ, ಹೇಗೆ ಕಾಣಿಸ್ತು? ಒಳಗಿನ ಮನೋನೇತ್ರದಿಂದ. ಹಾಗೆ ನಾವು ನೋಡಿದ ಪದಾರ್ಥದ ಸಂಸ್ಕಾರದಿಂದ ತಯಾರಾದ ಚಿತ್ರ ಮನಸ್ಸಿಗೆ ಗೋಚರಾಗುವಂತೆ ಭಗವಂತನು ಮನೋನೇತ್ರಕ್ಕೆ ಗೋಚರಾಗ್ತಾ ಬರ್ತಾನೆ. ಅಂತ ಭಗವಂತನನ್ನ ಒಳಗೇ ನೋಡತಕ್ಕಂತಹ ಜೀವ ಒಳಗೇ ಆನಂದ ಪಡ್ತಾ ಇರ್ತಾನಂತೆ. ವಿಜಯದಾಸರು ತುಂಬಾ ಹೇಳ್ತಾ ಬರ್ತಾರೆ, ಧ್ಯಾನ ಮಾಡಬೇಕು. ಧ್ಯಾನ ಮಾಡುವಾಗ ಈ ಜನ್ಮದಲ್ಲಿ ಒಂದು ಪ್ರತಿಮೆಯನ್ನ ಇಟ್ಟುಕೊಂಡು, ಒಳ್ಳೆ ಪ್ರತಿಮಾ, ಆ ಪ್ರತಿಮೆಯನ್ನ ನೋಡತಾ 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 ಆ ಪ್ರತಿಮೆಯ ಚಿತ್ರ ಮನಸ್ಸಲ್ಲಿ ಬರಬೇಕು. ಅದೇ ದೇವರಲ್ಲ, ಅದರೊಳಗೆ ದೇವರನ್ನು ಚಿಂತನೆ ಮಾಡಬೇಕು. ಹೀಗೆ ಮಾಡ್ತಾ ಮಾಡ್ತಾ ಇದ್ದರೆ ಹಿಂದಿನ ಜನ್ಮಗಳಲ್ಲಿ ಯಾವುದಾದರೂ ಪ್ರತಿಮೆಯನ್ನ ಇಟ್ಟುಕೊಂಡು ಸಾಧನೆ ಮಾಡಿದ್ದಿದ್ರೆ ಆ ಸಂಸ್ಕಾರ ನಮ್ಮಲ್ಲಿ ಉಳಿದಿರುತ್ತೆ, ಆ ಪ್ರತಿಮೆಯನ್ನ ನೋಡಿದ ಸಂಸ್ಕಾರ. ದೇವರು ಏನು ಮಾಡುತ್ತಾನೆ, ಈ ಪ್ರತಿಮೆಯನ್ನ ನೋಡಿ ನೋಡಿ ಸಂಸ್ಕಾರ ಬೆಳೆದು ಈ ಪ್ರತಿಮಾ ಮನಸ್ಸಲ್ಲಿ ಮೂಡಿದಾಗ ತಾನು ಅದನ್ನ ಸರಿಸಿ ಈ ಜನ್ಮದಲ್ಲಿ ನೋಡದ ಪ್ರತಿಮೆಯನ್ನ ತಂದಿಡುತ್ತಾನೆ ಮನಸ್ಸಿನಲ್ಲಿ. ಆ ಸಾಧಕನಾದವ ಶಾಕ್ ಆಗಿಬಿಡುತ್ತಾನೆ. ಶಾಕ್ ಅಂದ್ರೆ ಅದು ಅರ್ಥ ಆಗುತ್ತಲ್ಲಿ, ನಾನು ಈ ಜನ್ಮದಲ್ಲಿ ಈ ಪ್ರತಿಮೆಯನ್ನ ನೋಡಲಿಲ್ಲ, ಮನಸ್ಸಿಗೆ ಹೇಗೆ ಬರ್ತಾ ಇದೆ ಅಂತ ಆಶ್ಚರ್ಯ ಪಡುತ್ತಾನೆ. ಆಶ್ಚರ್ಯದಿಂದಲೇನೆ ಆ ಒಳಗಿರುವ ಪ್ರತಿಮೆಯನ್ನ, ಆ ಪ್ರತಿಮಾದೊಳಗೆ ಭಗವಂತನನ್ನ ಚಿಂತನೆ ಮಾಡತಾ ಮಾಡತಾ ಇರುವಾಗಲೇನೆ ಆ ಪ್ರತಿಮಾದೊಳಗೆ ದೇವರು ಕದಲಾಡೋದು ಶುರು ಮಾಡುತ್ತಾನೆ. ಪ್ರಾಯಶಃ ನಿಮ್ಮಲ್ಲೇ ಅನೇಕ ಜನಕ್ಕೆ ಸ್ವಪ್ನ ಆಗಿರಬಹುದು, ಸ್ವಪ್ನಗಳಲ್ಲಿ ಕಲ್ಲಿನ ಮೂರ್ತಿ ಕಾಣಿಸ್ತಾ ಆ ಮೂರ್ತಿ ಮಾತಾಡೋದು, ಕೈಯಿಂದ ಮುಟ್ಟೋದು, ಇವೆಲ್ಲ ಮಾಡೋದು ಬಹಳ ಜನಕ್ಕೆ ಅನುಭವ ಆಗಿರುತ್ತೆ. ಕಲ್ಲಿನ ಮೂರ್ತಿಯೇ ಮಾತಾಡ್ತಾ ಇರುತ್ತೆ. ಹಾಗೆ ಕಲ್ಲಿನೊಳಗೆ ದೇವ ಒಡಮೂಡಿ ಕಾಣಿಸುವ ಅಂತಾರೆ. ಆ ನಮ್ಮೊಳಗಿರತಕ್ಕಂಥ ಭಗವಂತನ ಚಿತ್ರ ಅದು ಕಲ್ಲು ಅಂದರೆ ಜಡ, ಅದರೊಳಗೆ ದೇವ ಚೆನ್ನಾಗಿ ನಮಗೆ ತೋರ್ತಾ ಬರ್ತಾನೆ. ಅಂಥ ದೇವನನ್ನ ಮನೋನೇತ್ರದಿಂದ ನೋಡತಾ ಅವನು ತೋರುವಂತಹ ಅದ್ಭುತ, ನಾವೆಂದು ಊಹಿಸಿಕೊಳ್ಳಲೂ ಇಲ್ಲದೇ ಇರುವಂತಹ ಆ ಭಗವಂತನ ರೂಪ ಲೀಲೆಗಳನ್ನ ನಾವು ಚಿಂತನೆ ಮಾಡ್ತಾ 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 ಬಂದರೆ ಆನಂದ ಉಕ್ಕೇರತಾ ಬರುತ್ತೆ. ಇದನ್ನೇ ಹೇಳ್ತಾ ಇದ್ದಾರೆ. ಯತ್ರ ಚೈವ ಆತ್ಮನ ಆತ್ಮಾನಂ ಪಶ್ಯನ್ ಆತ್ಮನಿ ತುಷ್ಯತಿ. ಆ ಯತ್ರ ಅಂದ್ರೆ ಈ ದೇಹದಲ್ಲೇ ಆ ಭಗವಂತನನ್ನ ಹೃದಯ ಕಮಲದಲ್ಲಿ ನೋಡತಾ ಆನಂದ ಪಡತಾ ಇರ್ತಾನೆ ಜೀವ. ಇದಯ್ಯ ಧ್ಯಾನ ಯೋಗದ ಮುಖ್ಯ ಲಕ್ಷಣ ಅಂತ ಕೃಷ್ಣ ಪರಿಚಯ ಮಾಡಿಕೊಡ್ತಾ ಇದ್ದಾನೆ. ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣೆ.